ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಭಾರತವನ್ನ ಜಾಗತಿಕ ಅನಿಮೇಷನ್ ಶಕ್ತಿ ಸದನವನ್ನಾಗಿಸಲು ಶ್ರಮಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಕರೆ. ಭಾರತ ಬಾಂಗ್ಲಾ ಗಡಿಯ ಪೆಟ್ರಾಪೋಲ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರಿಂದ ಮೈತ್ರಿ ದ್ವಾರದ ಲೋಕಾರ್ಪಣೆ. ಮೆಟ್ರೋ ಸಾರಿಗೆ ಜಾಲ: ವಿಶ್ವದ ಎರಡನೇ ದೇಶವಾಗಿ ಹೊರಹೊಮ್ಮಲಿರುವ ಭಾರತ, ಕೇಂದ್ರ ಸಚಿವ ಮನೋಹರ್ ಲಾಲ್. ಹಾಗೂ ಅಹಮದಾಬಾದ್ ಏಕದಿನ ಮಹಿಳಾ ಕ್ರಿಕೆಟ್ ಪಂದ್ಯ: ಭಾರತಕ್ಕೆ ಗೆಲ್ಲಲು 260 ರನ್ ಗುರಿ ನೀಡಿದ ನ್ಯೂಜಿಲೆಂಡ್. ವಾರ್ತೆಗಳ ವಿವರ: ಭಾರತವನ್ನ ಜಾಗತಿಕ ಅನಿಮೇಷನ್ ಶಕ್ತಿ ಸದನವನ್ನಾಗಿಸಲು ಶ್ರಮಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಅವರು ತಮ್ಮ ಮನ್ ಕಿ ಬಾತ್ನಲ್ಲಿಂದು ಅನಿಮೇಷನ್ ಕ್ಷೇತ್ರ ಉದ್ದಿಮೆಯ ರೂಪ ಪಡೆಯುತ್ತಿದೆ, ಭಾರತ ಈಗಾಗಲೇ ಅನಿಮೇಷನ್ ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿದೆ ಎಂದರು.
ವಿಆರ್ ಟೂರಿಸಂ ಬಹುತ್ ಫೇಮಸ್ ಹೋ ರಹಾ ಹೈ ಆಜ್ ಇಸ್ ಸೆಕ್ಟರ್ ಮೇ ಎನಿಮೇಟರ್ಸ್ ಕೆ ಸಾಥ್ ಹಿ ಸ್ಟೋರಿ ಟೆಲರ್ಸ್ ರೈಟರ್ಸ್ ವಾಯ್ಸ್ ಓವರ್ ಎಕ್ಸ್ಪರ್ಟ್ಸ್ ಮ್ಯೂಜಿಷಿಯನ್ಸ್ ಗೇಮ್ ಡೆವಲಪರ್ಸ್ ವಿಆರ್ ಆರ್ ಎಆರ್ ಎಕ್ಸ್ಪರ್ಟ್ಸ್ ಉನ್ಕಿ ಭೀ ಮಾಂಗ್ ಲಗಾತಾರ್ ಬಡ್ತಿ ಜಾ ರಹಿ ಹೈ ಇಸ್ಲಿಯೆ ಮೇ ಭಾರತ್ ಕೆ ಯುವಾಓಂ ಸೆ ಕಹೂಂಗಾ ಅಪ್ನಿ ಕ್ರಿಯೇಟಿವಿಟಿ ಕೋ ವಿಸ್ತಾರ ದೇ ಕ್ಯಾ ಪತಾ ದುನಿಯಾ ಕಾ ಅಗಲಾ ಸೂಪರ್ ಹಿಟ್ ಅನಿಮೇಷನ್ ಆಪ್ಕೆ ಕಂಪ್ಯೂಟರ್ ಸೆ ನಿಕ್ಲೆ ಅಗಲಾ ವೈರಲ್ ಗೇಮ್ ಆಪ್ಕಾ ಕ್ರಿಯೇಷನ್ ಹೋ ಸಕ್ತಾ ಹೈ ಭಾರತ್ ಕೆ ಗೇಮಿಂಗ್ ಸ್ಪೇಸ್ ಕಾ ಭೀ ತೇಜಿ ಸೆ ವಿಸ್ತಾರ ಹೋ ರಹಾ ಹೈ.
ಛೋಟಾ ಭೀಮ್ ಢೋಲಕ್ಪುರ್ ಕಾ ಢೋಲ್ಗಳ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಅವರು, ಕೃಷ್ಣ, ಹನುಮಾನ್ ಮತ್ತು ಮೋಟು ಪತ್ಲುಗಳಂತಹ ಅನಿಮೇಟೆಡ್ ಧಾರಾವಾಹಿಗಳು ವಿಶ್ವದಾದ್ಯಂತ ವೀಕ್ಷಕರನ್ನ ಮತ್ತು ಅಭಿಮಾನಿಗಳನ್ನ ಹೊಂದಿದೆ. ಸ್ಮಾರ್ಟ್ಫೋನ್ನಿಂದ ಸಿನಿಮಾ ಸ್ಕ್ರೀನ್ವರೆಗೆ, ಗೇಮಿಂಗ್ ಕನ್ಸೋಲ್ನಿಂದ ಹಿಡಿದು ವರ್ಚುವಲ್ ರಿಯಾಲಿಟಿವರೆಗೆ ಅನಿಮೇಷನ್ ಸರ್ವವ್ಯಾಪಿಯಾಗಿದೆ. ದೇಶದ ಯುವಜನತೆ ಮೂಲ ಭಾರತೀಯ ವಸ್ತುಗಳನ್ನು ಸೃಷ್ಟಿಸುತ್ತಿದ್ದು ಇವು ದೇಶದ ಸಂಸ್ಕೃತಿಯನ್ನು ಬಿಂಬಿಸುತ್ತಿವೆ ಎಂದು ಪ್ರಧಾನಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ರಷ್ಯಾದ ಯಾಕುಟ್ಸ್ಕನ ರಂಗಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿಯವರು, ತಮ್ಮ ಇತ್ತೀಚಿನ ಲಾವೋಸ್ ಭೇಟಿ ಸಂದರ್ಭದಲ್ಲಿ ಅಲ್ಲಿನ ಕಲಾವಿದರು ರಾಮಾಯಣ ಆಫ್ ಲಾವೋಸ್ ಪ್ರದರ್ಶಿಸಿದ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದರು. ದೇಶದ ಏಕತೆಗಾಗಿ ಶ್ರಮಿಸಿದ ಸರ್ದಾರ್ ಪಟೇಲ್ ಅವರ 150ನೇ ಜನ್ಮ ವರ್ಷಾಚರಣೆ ಇದೇ 31ರಂದು ಆರಂಭವಾಗಲಿದೆ. ಸರ್ದಾರ್ ಪಟೇಲ್ ಅವರ ಗೌರವಾರ್ಥ ಪ್ರತಿ ವರ್ಷ ನಡೆಸಲಾಗುವ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ದೀಪಾವಳಿ ಹಬ್ಬವಿರುವ ಕಾರಣ ಇದೇ 31ರ ಬದಲಾಗಿ 29ನೇ ತಾರೀಕು ಆಯೋಜಿಸಲಾಗಿದ್ದು ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಮಹಾನ್ ಹೋರಾಟಗಾರ ಬಿರ್ಸಾ ಮುಂಡಾ ಅವರ 150ನೇ ವರ್ಷಾಚರಣೆ ನವೆಂಬರ್ 16ರಿಂದ ಆರಂಭವಾಗಲಿದೆ. ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಹಾಗೂ ಬಿರ್ಸಾ ಮುಂಡಾ ಅವರ ಕುರಿತಾದ ವಿಚಾರಗಳನ್ನು ಹ್ಯಾಶ್ಟ್ಯಾಗ್ ಸರ್ದಾರ್ 150 ಮತ್ತು ಹ್ಯಾಶ್ಟ್ಯಾಗ್ ಬಿರ್ಸಾ ಮುಂಡಾ 150 ವೇದಿಕೆಯಲ್ಲಿ ಹಂಚಿಕೊಳ್ಳಬೇಕು ಎಂದು ಕೋರಿದರು. ಮೋಸದ ದೂರವಾಣಿ ಕರೆಗಳ ಬಗ್ಗೆ ಜನರು ಜಾಗೃತರಾಗಿರಬೇಕು, ಈ ಸಂದರ್ಭದಲ್ಲಿ ನಿಲ್ಲಿಸಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಿ ಎನ್ನುವ 3 ಡಿಜಿಟಲ್ ಭದ್ರತೆಯ ಹೆಜ್ಜೆಗಳನ್ನು ಅನುಸರಿಸಬೇಕು. ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬಾರದು. ಪೊಲೀಸ್, ಸಿಬಿಐ ಅಥವಾ ಮಾದಕ ದ್ರವ್ಯ ನಿಯಂತ್ರಣ ಅಧಿಕಾರಿಗಳೆಂದು ಹೇಳಿಕೊಂಡು ಮೋಸ ಮಾಡುವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಸೂಚಿಸಿದ್ದಾರೆ. ಫಿಟ್ ಇಂಡಿಯಾ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಯವರು, ಜನತೆಯಲ್ಲಿ ಆರೋಗ್ಯ ಸಶಕ್ತತೆಯ ಬಗ್ಗೆ ತಿಳುವಳಿಕೆ ಮೂಡುತ್ತಿದೆ, ಫಿಟ್ ಇಂಡಿಯಾ ಈಗ ಸಾಮೂಹಿಕ ಆಂದೋಲನವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪಶ್ಚಿಮ ಬಂಗಾಳದ ಭಾರತ ಬಾಂಗ್ಲಾದೇಶ ಗಡಿಭಾಗದಲ್ಲಿರುವ ಪೆಟ್ರಾಪೋಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡ ಹಾಗೂ ಸರಕು ಸಾಗಾಟದ ಮೈತ್ರಿ ದ್ವಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು. ಪೆಟ್ರಾಪೋಲ್ ಪಶ್ಚಿಮ ಬಂಗಾಳದ ಉತ್ತರ 24 ಪರಂಗಣ ಜಿಲ್ಲೆಯಲ್ಲಿದ್ದು ದಕ್ಷಿಣ ಏಷ್ಯಾದ ಅತಿದೊಡ್ಡ ಪ್ರದೇಶ ಭಾಗ ಎನಿಸಿದೆ. ಇದು ಭಾರತ ಬಾಂಗ್ಲಾದೇಶ ನಡುವಿನ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ದ್ವಾರ ಎನಿಸಿದೆ. ಪ್ರಯಾಣಿಕ ಟರ್ಮಿನಲ್ ಭಾರತ ಮತ್ತು ಬಾಂಗ್ಲಾದೇಶ ನಾಗರಿಕರು ಸಂಚರಿಸಲು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ವಾಣಿಜ್ಯ ನಿರ್ವಹಿಸಲು ಅವಕಾಶ ಕಲ್ಪಿಸುತ್ತದೆ. ಈ ಕಟ್ಟಡದ 1ನೇ ಸೂರಿನಡಿ ವಲಸೆ ಕಸ್ಟಮ್ಸ್ ಮತ್ತು ಭದ್ರತಾ ಸೇವೆಗಳನ್ನು ಕಲ್ಪಿಸಲಾಗಿದ್ದು ಪ್ರತಿದಿನ 20,000 ಪ್ರಯಾಣಿಕರನ್ನು ನಿರ್ವಹಿಸುವಂತೆ ಮೂಲಸೌಕರ್ಯ ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದೆ. ಉಭಯ ದೇಶಗಳ ಸಮ್ಮತಿಯೊಂದಿಗೆ ಸರಕು ಗೇಟ್ ಮೈತ್ರಿ ದ್ವಾರವನ್ನು ಜಂಟಿ ಸೌಲಭ್ಯವಾಗಿ ನಿರ್ಮಿಸಲಾಗಿದೆ. ಭಾರತದ ಗೃಹ ಸಚಿವ ಅಮಿತ್ ಶಾ ಅವರು ಕಳೆದ ವರ್ಷ ಮೇ ತಿಂಗಳಲ್ಲಿ ಈ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶದ ಹಿಂದಿನ ರಾಷ್ಟ್ರಪತಿ ದಿವಂಗತ ಕೆಆರ್ ನಾರಾಯಣ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟ್ರಪತಿ ಭವನದಲ್ಲಿಂದು ಗೌರವ ನಮನ ಸಲ್ಲಿಸಿದರು. ನಾರಾಯಣ್ ಅವರು ದೇಶದ 10ನೇ ರಾಷ್ಟ್ರಪತಿಯಾಗಿ 1997 ಜುಲೈ 25ರಿಂದ 2002 ಜುಲೈ 25ರವರೆಗೆ ಸೇವೆ ಸಲ್ಲಿಸಿದರು. ನಾರಾಯಣ್ ಅವರು ಅಮೆರಿಕ, ಚೀನಾ ಸೇರಿದಂತೆ ವಿವಿಧ ದೇಶಗಳಲ್ಲಿ ಭಾರತದ ರಾಯಭಾರಿಯಾಗಿ ಹಾಗೂ ರಾಜತಾಂತ್ರಿಕರಾಗಿ ಸೇವೆ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಆತ್ಮೀಯ ಕೇಳುಗರೆ, ಗಮನಿಸಿ, ನಾಳೆಯಿಂದ ಪ್ರಸಾರವಾಗಲಿದೆ ನೂತನ ಪ್ರದೇಶ ಸಮಾಚಾರ. ಪ್ರಾದೇಶಿಕ ಸುದ್ದಿ ವಿಭಾಗ ನಾಳೆಯಿಂದ ಹೊಸದಾಗಿ 5 ನಿಮಿಷಗಳ ಪ್ರದೇಶ ಸಮಾಚಾರವನ್ನು ಧಾರವಾಡದಿಂದ ಪ್ರಸಾರ ಆರಂಭಿಸುತ್ತಿದೆ.
ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
ಭಾರತ ಮೆಟ್ರೋ ಜಾಲ ಹೊಂದಿರುವ ವಿಶ್ವದ 2ನೇ ಅತಿದೊಡ್ಡ ದೇಶವಾಗಿ ಸದ್ಯದಲ್ಲೇ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಅವರು ಗಾಂಧಿನಗರದಲ್ಲಿಂದು ಭಾರತದ 17ನೇ ನಗರ ಸಂಚಾರ ಅಧಿವೇಶನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಕೇಂದ್ರ ಸರ್ಕಾರ ಸುಸ್ಥಿರ ಹಾಗೂ ಅನುಕೂಲಕರ ಸಮಗ್ರ ನಗರ ಸಾರಿಗೆ ವ್ಯವಸ್ಥೆ ಖಾತರಿಪಡಿಸಲು ತೀವ್ರವಾಗಿ ಯತ್ನಿಸುತ್ತಿದೆ. ಕಳೆದ 10 ವರ್ಷಗಳಲ್ಲಿ 725 ಕಿಲೋಮೀಟರ್ಗೂ ಅಧಿಕ ಮೆಟ್ರೋ ಜಾಲವನ್ನು ಕಾರ್ಯಾಚರಣೆಗೊಳಿಸಲಾಗಿದೆ. 974 ಕಿಲೋಮೀಟರ್ ಮೆಟ್ರೋ ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆ ಎಂದು ತಿಳಿಸಿದರು. ದೇಶದ ಪ್ರಗತಿಯಲ್ಲಿ ಬಾಹ್ಯಾಕಾಶ ಆರ್ಥಿಕತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ 1,000 ಕೋಟಿ ರೂಪಾಯಿ ವೆಚ್ಚದ ಬಂಡವಾಳ ನಿಧಿ ಆರಂಭಿಸಿದೆ. ಜೈವಿಕ ಆರ್ಥಿಕತೆ ರೂಪಿಸಲು ಬಯೋ E3 ನೀತಿಯನ್ನು ಪರಿಚಯಿಸಿದೆ ಎಂದು ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸರ್ಕಾರ ತನ್ನ 3ನೇ ಅವಧಿಯ ಮೊದಲ 100 ದಿನಗಳಲ್ಲಿ ದೇಶವನ್ನು ಜಾಗತಿಕ ಆವಿಷ್ಕಾರ ವೇದಿಕೆಯನ್ನಾಗಿಸುವ ಕಾರ್ಯಕ್ರಮಗಳನ್ನು ಪ್ರಕಟಿಸಿದ್ದು ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ಈ ಕ್ರಮಗಳು ಸುಸ್ಥಿರ ಮತ್ತು ಸ್ವಾವಲಂಬಿ ಆರ್ಥಿಕತೆಗೆ ದಾರಿ ಮಾಡಿಕೊಡಲಿವೆ ಎಂದು ಅವರು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾಡಿ ಗ್ರಾಮೀಣ ಉದ್ಯೋಗ ನೀಡಿಕೆ ಪ್ರಸ್ತುತ ವರ್ಷದ ಮೊದಲಾರ್ಧದಲ್ಲಿ 16% ಇಳಿದಿದೆ ಎನ್ನುವ ಮಾಧ್ಯಮ ವರದಿಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಮನ್ರೇಗಾ ಯೋಜನೆಯು ಬೇಡಿಕೆ ಆಧಾರಿತ ಯೋಜನೆಯಾಗಿದೆ. ಪ್ರಸ್ತುತ ಹಣಕಾಸು ವರ್ಷ ಇನ್ನೂ ಚಾಲ್ತಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಮಾನವ ದಿನಗಳ ಸೃಷ್ಟಿಯ ನಿಖರ ಗುರಿಯನ್ನು ನಿಗದಿಪಡಿಸಲು ಸಾಧ್ಯವಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 2014-15ರಿಂದ 2024-25ರವರೆಗೆ 2,923 ಕೋಟಿ ಮಾನವ ದಿನಗಳನ್ನು ಸೃಷ್ಟಿಸಲಾಗಿತ್ತು. 2013-14ರವರೆಗೆ ಕೇವಲ 1,660 ಕೋಟಿ ಮಾನವ ದಿನಗಳನ್ನು ಸೃಷ್ಟಿಸಲಾಗಿತ್ತು. ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಹಣಕಾಸು ವರ್ಷಗಳಲ್ಲಿ ಕನಿಷ್ಠ 100 ದಿನಗಳ ಖಾತ್ರಿ ವೇತನದ ಜೀವನೋಪಾಯ ಭದ್ರತೆ ಒದಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇರಳದ ತಿರುವನಂತಪುರದ ಬಳಿ ಮುಥಲ್ಪೊಳಿ ಮೀನುಗಾರಿಕಾ ಬಂದರನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಕೇಂದ್ರ ಮೀನುಗಾರಿಕೆ ಖಾತೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಹೇಳಿದ್ದಾರೆ. ಅವರು ತಿರುವನಂತಪುರಂದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಸಲ್ಲಿಸಿದ ಹೊಸ DPR ವಿವರ ಯೋಜನಾ ವರದಿ ಆಧರಿಸಿ ಈ ಕಾಮಗಾರಿ ಕೈಗೊಳ್ಳಲಾಗುವುದು. ಯೋಜನೆಯ ವೆಚ್ಚ 177 ಕೋಟಿ ರೂಪಾಯಿಗಳಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ 60-40 ವೆಚ್ಚ ಅನುಪಾತದಲ್ಲಿ ಕಾಮಗಾರಿ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 2ನೇ ಏಕದಿನ ಅಂತಾರಾಷ್ಟೀಯ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಭಾರತಕ್ಕೆ ಗೆಲ್ಲಲು 260 ರನ್ಗಳ ಗುರಿ ನೀಡಿದೆ. ನಿಗದಿತ 50 ಓವರ್ಗಳಲ್ಲಿ ನ್ಯೂಜಿಲೆಂಡ್ 9 ವಿಕೆಟ್ ನಷ್ಟಕ್ಕೆ 259 ರನ್ ಗಳಿಸಿತು. 260 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಇತ್ತೀಚಿನ ವರದಿ ಬಂದಾಗ 29 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 116 ರನ್ ಗಳಿಸಿ ಆಟವಾಡುತ್ತಿದೆ. ಒಟ್ಟು 3 ಪಂದ್ಯಗಳ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯವನ್ನು 59 ರನ್ಗಳಿಂದ ಗೆದ್ದುಕೊಂಡಿದೆ. ಜಪಾನ್ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ 2024 ಪಂದ್ಯಾವಳಿಯಲ್ಲಿ ಭಾರತದ ಶಟ್ಲರ್ ಸುಕಾಂತ್ ಕದಂ ಚಿನ್ನದ ಪದಕ ಗೆದ್ದುಕೊಂಡಿದ್ದರೆ ಪುರುಷರ ಡಬಲ್ಸ್ ವಿಭಾಗದಲ್ಲಿ ದಿನೇಶ್ ರಾಜಯ್ಯ ಜೊತೆಗೂಡಿ ಪುರುಷರ ಡಬಲ್ಸ್ನಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಡಬಲ್ಸ್ ವಿಭಾಗದಲ್ಲಿ ಭಾರತದ ಉಮೇಶ್ ವಿಕ್ರಮ್ ಕುಮಾರ್ ಹಾಗೂ ಸೂರ್ಯಕಾಂತ್ ಯಾದವ್ ಜೋಡಿ ಸುಕಾಂತ್ ಹಾಗೂ ದಿನೇಶ್ ಜೋಡಿಯ ವಿರುದ್ಧ 21-5, 20-22, 22-16 ಸೆಟ್ಗಳಿಂದ ಜಯ ಸಾಧಿಸಿ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತವನ್ನ ಜಾಗತಿಕ ಅನಿಮೇಷನ್ ಸದನವನ್ನಾಗಿಸಲು ಶ್ರಮಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಕರೆ. ಭಾರತ ಬಾಂಗ್ಲಾ ಗಡಿಯ ಪೆಟ್ರಾಪೋಲ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರಿಂದ ಮೈತ್ರಿ ದ್ವಾರದ ಲೋಕಾರ್ಪಣೆ. ಮೆಟ್ರೋ ಸಾರಿಗೆ ಜಾಲ ವಿಶ್ವದ 2ನೇ ದೇಶವಾಗಿ ಹೊರಹೊಮ್ಮಲಿರುವ ಭಾರತ, ಕೇಂದ್ರ ಸಚಿವ ಮನೋಹರ್ ಲಾಲ್. ಹಾಗೂ ಅಹಮದಾಬಾದ್ ಏಕದಿನ ಮಹಿಳಾ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ ಗೆಲ್ಲಲು 260 ರನ್ ಗುರಿ ನೀಡಿದ ನ್ಯೂಜಿಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.